यदि दन्त वक्तानाम् अस्माकम् दृहरे हरे तदातु कार्यम् कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दा पणितु पेळुवे परम भगवद् भक्तरिदनादरदि केळुवुदु आदरदि केळुवुदु. ಇಲ್ಲಿ ನಾವು ಮಾತೃಕಾ ಸಂಧಿ 13th ಪದ್ಯ ನೋಡಿದ್ದೀವಿ. 13th ಪದ್ಯದಲ್ಲಿ ಕೊನೆಯಲ್ಲಿ ಎರಡು ಲೈನ್, ಅದು ಚಿತ್ತಜೇಂದ್ರರು ಮನದೊಳಗಿಬ್ಬರು ಕೃತಿವಾಸನ ಹಂಕೃತಿಯೊಳಗೆ ಚಿತ್ತಚೇತನ ಮಾನಿಗಳು ಗೃಹಜೇಂದ್ರ ಪಣಿಪರುಳು ನಿತ್ಯದಲ್ಲಿ ನೆಲೆಗೊಂಡು ಅಲ್ಲಿ ಬಂದಿದ್ದೀವಿ. ಅದು ಚಿತ್ತಜ ಅಂತ ಹೇಳುವಾಗ, ಚಿತ್ತಜ ಅಂತ ಹೇಳುವಾಗ ಚಿತ್ತ ಅಂತ ತಕೊಂಡ್ರು, ಚಿತ್ತ ಚಿತ್ತಮಾನಿನಿಯಾದ ಗರುಡ ಗರುಡನಲ್ಲಿ ಲಯ ಹೊಂದುತ್ತಾನೆ ಅಂತ ಹೇಳಿದೆ. ಅಚಲಿ ಗರುಡನಲ್ಲಿ ಲಯ ಹೊಂದೋದಿಲ್ಲ, ಕಾಮ ಲಯ ಹೊಂದೋದು ಶೇಷನಲ್ಲಿ ಲಯ ಹೊಂದುತ್ತಾ. ಸೊ ಚಿತ್ರಕ್ಕೆ ಇಲ್ಲಿ ಚಿತ್ರಜ ಅಂತ ಹೇಳುವಾಗ ಚಿತ್ತ ಅಂದ್ರೆ ಆ ಒಂದು ಪ್ರಭೆ ಬೆಳಕುಂತ ಒಂದು ಇನ್ನೊಂದು ಚಿತ್ತ ಚೇತನಗಳಿಗೆ ಮಾನಿಗಳಾದ ಚಿತ್ತಕ್ಕೇನು ಮಾನಿ ಚೇತನಗೇನು ಚಿತ್ತ ಚೇತನ ಎರಡಕ್ಕೇನು ವಿಹಗೇಂದ್ರ ಹಣಿ ಬರೋಳು. ಸೊ ಶೇಷ ಗರುಡ ಎರಡಕ್ಕೇನು ಅಭಿಮಾನಿ ಆಗ್ತಾ. ಸೊ ಅದಕ್ಕೆ ಚಿತ್ರ ಇವರಿಂದ ಹುಟ್ಟಿರುವವನು ಮತ್ತು ಇವರುಗಳನ್ನ ಗುರುಗಳಾಗ ಪಡೆದವನು. ಸೊ ಚಿತ್ತಜ ಅಂತ ಅಲ್ಲಿ ಬಂದಿದ್ದ. ಸೊ ನಿತ್ಯದಲ್ಲಿ ನೆಲೆಕೊಂಡ ಇವನು ಯಾರು ಅಂತ ಬಂದಾಗ ತೈಜಸ ರೂಪ ಯಾರದ್ದು ಅಂತ ಹೇಳಿದಾಗ ಅವನ ಲಕ್ಷಣ ಏನು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ, ಹೇಗೆ ವಿಶ್ವರೂಪ ಭಗವಂತನಿಗೆ ವೈಶ್ವಾನರ ವಿಶ್ವ ಈ ವಿಶ್ವಾಂಬರ ವಿಶ್ವ ಇವನ ವಿಶ್ವರೂಪ ಭಗವಂತನ್ ಹಾಗೆ 19 ತಲೆ ಅವನಿಗೆ ಹೇಗಿದೆಯೋ ಹಾಗೆ ಇಲ್ಲಿನೂ ನಿತ್ಯದಲ್ಲಿ ನೆಲೆಕೊಂಡು 19 ಮೊಗ ತೈಜಸನು ಸ್ವಪ್ನಾವಸ್ಥೆ 19 ಮುಖ ಇವನಿಗೆ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಮುಖ ಅಂತ ಯಾಕೆ ಹೇಳ್ತಾರೆ, ತಲೆ ಮುಖ ಅಂತ ಯಾಕೆ ಹೇಳ್ತಾರಂದ್ರೆ ಇಲ್ಲಿ ಆಚಾರ್ಯರು ಹೇಳುವಾಗ ಅದಕ್ಕೆ ಹೇಳ್ತಾರೆ ಮುಖ ಎಂಬೋ ಶಬ್ದವನ್ನ ಬಳಸುವ ಮೂಲಕವಾಗಿ ಏನ್ ತಿಳಿಸಿಕೊಡ್ತಾರಂದ್ರೆ ಈ ಮುಖ ಬಂದು ಹೇಳ್ತಾರೆ ತಿನ್ಮುಖ ಅಂತ ಹೇಳಿ ತಿನ್ಮುಖ ಅಂತ ಹೇಳುವಾಗ ಚೈತನ್ಯ ಪ್ರದನಾದಂತ ಅಂದ್ರೆ ಚೇತನಾತ್ಮಕ ಮುಖ ಇವನಿಗೆ ಇದೆ ಅಂತ ಅಲ್ಲಿ ತಿಳಿಸಿಕೊಡ್ತಾರೆ. ಚೇತನಾತ್ಮಕ ಮುಖ ಅಂಬೋದಂದ್ರೆ ಇನ್ನೊಂದು ತಿಳಿಸ್ತಾರೆ ಏನಂದ್ರೆ ದೇವರು ಅಂಬುವನಿಗೆ ಒಂದು ಆಕಾರ ಇರೋದಿಲ್ಲ ಅಂಬೋದನ್ನ ಖಂಡನ ಮಾಡಿ ದೇವರಿಗೇನು ಆಕಾರ ಇದೆ ದೇವರಿಗೇನು ಮುಖ ಇದೆ ಅಂತ ಹೇಳುವ ಮೂಲಕ ಕೈಯ ಕಾಲು ಎಲ್ಲವೂ ಇದೆ ಅಂಬೋದನ್ನ ಹೇಳ್ತಾರೆ. ಅದಕ್ಕೆ ಉಪನಿಷತ್ತಿನಲ್ಲಿ ಬರುವ ಚೇತ ಮುಖಾಹ ಅಂತ ಚೇತ ಮುಖಾಹ ಅಂಬೋದನ್ನ ಎಲ್ಲರ ಕಡೆಯನ್ನು ತಗೊಳ್ಳುತ್ತಾರೆ. ಇದು ವಿಶ್ವನ ತೈಜಸ್ಸಿನಲ್ಲಿ ಮಾತ್ರ ಇಲ್ಲ, ವಿಶ್ವದಲ್ಲಿನೂ ಚೇತೋಮುಖತ್ವವನ್ನ ತಗೋಬೇಕು. ಯಾಕೆಂದ್ರೆ ಅವ್ರಿಗೆ ಮೂರ್ತಿ ಇದೆ, ದೇವರಿಗೇನು ಆ ಒಂದು ಕಲ್ಯಾಣ ಅವಯವಗಳಿಂದ ಮೂರ್ತಿ ರೂಪ ದೇವರಿಗೆ ಇದೆ ಅಂಬುದನ್ನ ತಿಳಿಸ್ತಾರೆ. 19 ಮುಖ ಇದೆ ಅಂತ ಹೇಳ್ತಾರೆ. ಚಿತ್ತಜೇಂದ್ರ ಇಲ್ಲಿ ಇನ್ನು ವಿಶೇಷಗಳನ್ನ ಹೇಳ್ತಾ ಬರುವಾಗ ಹೇಳ್ತಾರೆ ಈ ಭಗವಂತ 3 ಅಧ್ಯಕ್ಷವನ್ನ ಕೊಡ್ತಾರ. ಏನಂದ್ರೆ ಅಂತಃಪ್ರಜ್ಞ ಅಂತ ಕರೀತಾರೆ. ಅಂತಃಪ್ರಜ್ಞ ಅಂತ ಯಾಕೆ ಹೇಳ್ತಾರೆ, ಈ ತೈಜಸ ರೂಪ ಭಗವಂತನನ್ನ ಅಂತಃಪ್ರಜ್ಞ ಅಂತ ಯಾಕೆ ಹೇಳ್ತಾರಂದ್ರೆ ಇವನು ಏನು ಮಾಡ್ತಾನಂದ್ರೆ ಈ ಒಂದು ನಮ್ಮ ವಾಸನೆ ಅಂದ್ರೆ ವಿಶ್ವ ನೋಡಿದೀವಿ ನಾವು ವಿಶ್ವರೂಪ ಭಗವಂತ ಹೊರಗಿನ ಪದಾರ್ಥಗಳನ್ನ ತೋರಿಸ್ತಾನೆ ಜಾಗೃತ ಅವಸ್ಥೆಯಲ್ಲಿ. ಇವನು ಏನ್ ಮಾಡ್ತಾನಂತ ಅಂತಹ ಅಂದ್ರೆ ಆ ಹೊರಗಿನ ಅವಸ್ಥೆಯ ವಾಸನಾಮಯ ಆ ಪದಾರ್ಥಗಳನ್ನ ಇಟ್ಟುಕೊಂಡು ಆ ವಾಸನ ಅಂದ್ರೆ ಅಂತ ಒಳಗೆ ಇರುವಂತ ಅಂದ್ರೆ ನಮ್ಮ ಮನಸ್ಸೊಳಗೆ ಇರುವಂತ ಅಂದ್ರೆ ಒಳಗೆ ಇರುವಂತ ಅಂದ್ರೆ ಅನಂತ ಕಾಲದಿಂದ ನಾವು ಅನಂತ ಜನ್ಮಗಳನ್ನ ಪಡೀತಾ ಬಂದಿದ್ದೀವಿ. ಸೊ ಆ ಜನ್ಮಗಳಲ್ಲಿ ನಮ್ಗೆ ಆದಂತ ಎಲ್ಲಾ ಒಂದು ಅನುಭವ ಇರತ್ತಲ್ಲ ಆ ಅನುಭವ ಒಳಗೆ ಇರತ್ತೆ ನಮ್ಗೆ ಹೊರಗೆ ಇಲ್ಲ. ಒಳಗೆ ಅನುಭವ ಅಂಬೋದು ಒಳಗಿರೋದು. ಆ ಇಂಪ್ರೆಷನ್ಸ್ ಅನ್ನ ಇಟ್ಟುಕೊಂಡು ಅಲ್ಲಿ ಬೆಳಕನ್ನ ಚೆಲ್ತಾರೆ. ಪ್ರಜ್ಞ ಅಂದ್ರೆ ಆ ಒಂದು ಜ್ಞಾನವನ್ನ ಆ ಪದಾರ್ಥದ ಜ್ಞಾನ ಅಂದ್ರೆ ಇದು ದೇವರ ಬಗ್ಗೆ ಜ್ಞಾನ ಅಂತ ಅರ್ಥ ಇಲ್ಲ. ಆ ಪದಾರ್ಥ ಅಲ್ಲಿ ನೋಡುವಂತ ಒಳಗೆ ಇರುವಂತ ಪದಾರ್ಥದ ಜ್ಞಾನ ಕೊಡ್ತಾನೆ. ಅದು ಆದ ಕಾರಣದಿಂದ ಇವನಿಗೆ ಅಂತಃಪ್ರಜ್ಞ ಅಂತ ಕರೀತಾರೆ. ಇನ್ನೊಂದು ಭಗವಂತನಿಗೆ ಅಂತಃಪ್ರಜ್ಞ ಇದೆ. ಭಗವಂತನಿಗೆ ಹೊರಗಿನ ತಿಳುವಳಿಕೆನೂ ಚೆಂದಾಗಿದೆ, ಒಳಗಿನ ಆ ವಾಸನಾಮಯ ಆ ತಿಳುವಳಿಕೆನ ಭಗವಂತನಿಗಿದೆ. ಸೊ ಭಗವಂತ ಅಂತಃಪ್ರಜ್ಞೆ ಆದ ಕಾರಣದಿಂದ ಅವನಿದನ್ನ ತಿಳಿಸ್ತಾನೆ. ಇದು ಯಾಕೆ ಹೇಳಬೇಕು ಅಂದ್ರೆ ಭಗವಂತನೇ ಸರ್ವಕರ್ತ, ಭಗವಂತನೇ ತನ್ನ ಇಚ್ಛೆಯಿಂದಲೇ ಜೀವನ ಪ್ರಯತ್ನವನ್ನ ನಿಮಿತ್ತ ಮಾಡದೆ, ಜೀವನ ಇಚ್ಛೆಯನ್ನ ನಿಮಿತ್ತ ಮಾಡದೆ ಭಗವಂತನೇ ತೋರಿಸ್ತಾನೆ. ಒಂದು ಅಂತಃಪ್ರಜ್ಞೆ ಅಂತ ಕರೀತಾರೆ. ಇನ್ನೊಂದು ನಾವು ನೋಡಿದ್ವಿ ಪ್ರವಿದಿಷ್ಟ ಬುಕ್ ಅಂತ ಇಲ್ಲೇ ಬಂದಿದೆ. ಪ್ರವಿದಿಷ್ಟ ಬುಕ್ ಅಂತ ಇವನ್ನ ಹೇಳ್ತಾರಂತ. ಕೊನೆಯಲ್ಲಿ ಬಂತು ಹತ್ತೊಂಬತ್ತು ಮುಗ ತೈಜಸ್ಸನ್ನು ಸ್ವಪ್ನಾವಸ್ಥೆ ಐದಿಸಿ ಜೀವರನು ಪ್ರವಿದಿಷ್ಟ ಬುಕ್ಕು ಏನಿಪ್ಪ ಬುಕ್ಕು ಪ್ರವಿದಿಷ್ಟ ಬುಕ್ಕು ಇದು ಯಾಕೆ ಕರೀತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ ಬುಕ್ ಅಂದ್ರೆ ನೋಡಿದ್ವಿ ಅವರು ಬಂದು ವಿಶ್ವ ಬಂದು ಹೊರಗಿನ ಭೋಗವನ್ನ ಹೊರಗೆ ಆಗುವಂತ ವಿಷಯಗಳನ್ನ ತಾನು ಭೋಜ್ಯ ಭೋಕ್ತೃ ಅವನೇ ಪದಾರ್ಥದಲ್ಲಿ ಇದ್ದು ಅವನೇ ಒಳಗೆ ದೇವತೆಯ ಅಂತರ್ಗತವಾಗಿ ನಮ್ಮ ಒಳಗೆ ಇದ್ದು ಆ ಅನುಭವವನ್ನ ಅವನೇ ಕೊಡ್ತಾನೆ, ಅವನೇ ಉಂಡು ಉಣಿಸ್ತಾನೆ ಅಂತ ಬಂತು. ಹಾಗೇನೆ ಇಲ್ಲಿನೂ ಅವನು ಏನು ಮಾಡ್ತಾನೆ ಅವನೇ ಉಂಡು ಉಣಿಸ್ಬೇಕು ಎಲ್ಲಾ ಕಡೆನೂ ಅವನೇ. ಯಾಕೆ ಹೇಳ್ತಾರಂದ್ರೆ ಆದಷ್ಟೇ ಮಾತ್ರ ಇಲ್ಲ, ಆ ಒಂದು ಸ್ವಪ್ನ ಜಾಗೃತ ಅವಸ್ಥೆ ಮಾತ್ರ ಇಲ್ಲ, ಸ್ವಪ್ನ ಅವಸ್ಥೆಯಲ್ಲಿನೂ ಅವನೇ ಮಾಡ್ತಾನೆ. ಬಟ್ ಇಲ್ಲಿ ಮಾಡೋದು ಯಾವ್ದು ಅಂದ್ರೆ ವಿವಿಕ್ತ ವಿವಿಕ್ತ ಪ್ರವಿವಿಕ್ತ ಅಂದ್ರೆ ವಿವಿಕ್ತ ಅಂದ್ರೆ ವಿವಿಕ್ತ ಅಂದ್ರೆ ಏನು ಅಂದ್ರೆ ಇಟ್ ಇಸ್ ಡಿಫರೆಂಟ್ ಅಂತ ಒಂದು ಅರ್ಥ, ಹೊರಗೆ ಇರುವಂತ ಪದಾರ್ಥಕ್ಕಿಂತ ಬೇರೆ ಅಂಬೋದು ವಿವಿಕ್ತ ಅಂತ ಬರುತ್ತೆ. ಇನ್ನೊಂದು ವಿವಿಕ್ತ ಅಂದ್ರೆ ಇನ್ನೊಂದು ಅರ್ಥ ಏನ್ ಬರುತ್ತೆ, ವಿವಿಕ್ತ ಅಂದ್ರೆ ಒಳಗೆ ಒಳಗೆ ಇರೋದು, ಬೇರೆ ಅಂದ್ರೆ ಇದು ಬೇರೆ ಅದು ಬೇರೆ ಅಂತ ಹೇಳ್ತಾರೆ. ಹಾಗೆಲ್ಲ ಬೇರೆ ವಿವಿಕ್ತ ಎಂಬ ಶಬ್ದದಿಂದ ಒಳಗೆ ಇರುವಂತದ್ದು ಹೊರಗೆ ಇರುವಂತದ್ದು ಅಲ್ಲ, ಒಳಗೆ ಇರುವಂತದ್ದು ಅಂತ ಅರ್ಥ. ಸೊ ಈ ಒಂದು ಅನುಭವವನ್ನ ಒಳಗೆ ಇರುವಂತ ವಾಸನಾಮಯ ಅನುಭವ ಅದನ್ನ ತೋರಿಸಿ ಆ ಅನುಭವವನ್ನ ಜೀವರಿಗೆ ಕೊಡ್ತಾನೆ. ಪ್ರವಿವಿಕ್ತ ಅದು ಪ್ರಕರ್ಷವಾಗಿ ತೋರಿಸ್ತಾನೆ. ಪ್ರವಿವಿಕ್ತ ಬುಕ್ ಅಂತ ಯಾಕೆ ಇಲ್ಲಿ ಹೇಳ್ತಾರಂದ್ರೆ ನಮಗೆ ಏನು ಇದರಿಂದ ಪ್ರಯೋಜನ ಅಂದ್ರೆ ನಾವು ಎಲ್ಲವೂ ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ. ಅಂದ್ರೆ ನಾವು ಜಾಗೃತ ಅವಸ್ಥೆಯಲ್ಲಿ ಮಾಡೋ ಕಾರ್ಯ ಸಮರ್ಪಣೆ ಮಾಡಿದ್ದೀವಿ, ಸ್ವಪ್ನಾವಸ್ಥೆಯಲ್ಲಿ ಅವನು ತೋರಿಸಿದ ಪದಾರ್ಥಗಳು ನಮಗೆ ಆದದ್ದು ನಮ್ಮ ವಾಸನಾಮಯದಿಂದ ಆಗಿದ್ದು ಅಥವಾ ಅದು ನೋಡಿದೀವಿ ನಮ್ಮ ನಮಗೆ ಏನಾದ್ರು ನಾವು ಮಾಡಿದ್ದ ಪ್ರಾರಬ್ಧ ಕೆಲವು ನಮ್ಮ ಸ್ವಪ್ನ ಮೂಲಕ ಕೆಟ್ಟ ಸ್ವಪ್ನ ಮೂಲಕವಾಗಿ ಹೋಗುತ್ತೆ. ನಮ್ಗೆ ಏನಾದ್ರು ಫಲ ಏನಾದ್ರು ಮುಂದೆ ಆಗಬೇಕಂದ್ರೆ ಕಪಿಲಾದಿ ರೂಪಗಳನ್ನು ತೋರಿಸ್ತಾನಂತ, ಅದು ಮುಂದೆ ಕೊಡ್ತೀನಿ ಎಂಬ ಸೂಚಕವೂ ಬರುತ್ತೆ. ಸೊ ಈಗ ಅವನು ಮಾಡ್ತಾನೆ, ಇದು ಎಲ್ಲವೂ ಅವನೇ ಕೊಡುತ್ತಾನೆ ಅವನೇ ಮಾಡುತ್ತಾನಂತ ಅವನಿಗೆ ಇದು ಅವನ ಅಧೀನ ಕನಸಲ್ಲಿ ಜಾಗೃತ ಅವಸ್ಥೆ ಮಾತ್ರ ಇಲ್ಲ, ಕನಸಲ್ಲಿನೂ ಅವನ ಅಧೀನವಾಗಿದೆ ಅಂತ. ಸೊ ಅದಕ್ಕೆ ನಾವು ನಿದ್ರೆ ಮಾಡ್ಲಿಕ್ಕೆ ಮುಂಚೆನೆ ಪ್ರತಿ ದಿವಸ ದೇವರನ್ನ ನಮಸ್ಕಾರ ಮಾಡಿ ಹೋಗ್ತೀವಿ, ಎದ್ದ ಕೂಡಲೇ ನಮಸ್ಕಾರ ಮಾಡ್ತೀವಿ. ಹಿಂದಿಟ್ಟು ನಮ್ಗೆ ಎಚ್ಚರ ಆದಾಗ ಆವಾಗ ಒಂದು ನಮಸ್ಕಾರ ಹಾಕ್ಬೇಕಂತ. ಸೊ ಆವಾಗ ನಾವು ಮಾಡಿದ ಇದು ಸ್ವಪ್ನ ಸುಷುಪ್ತಿ ಎಲ್ಲವೂ ಅದು ಸಾಧನೆಯಲ್ಲೇ ಬಂದ್ಬಿಡತ್ತಂತ, ಅದೂ ಒಂದು ಸಾಧನೆ ಆಗ್ಬಿಡತ್ತೆ ಅಂತ ಆಚಾರ್ಯ ಮಧ್ವ ಹೇಳ್ತಾರೆ ಹೇಳ್ತಾರೆ. ಸೊ ಹಾಗೆ ಅದಕ್ಕೆ ಏನಂತ ನಾವು ಚಿಂತನೆ ಮಾಡಬೇಕು ಅಂದ್ರೆ ಪ್ರವಿಷ್ಟ ಬುಕ್ ಅಥವಾ ತೈಜಸ ಅಂತ ಮಾಡೋದು ಪ್ರವಿಷ್ಟ. ಯಾಕಂದ್ರೆ ಆ ಅನುಭವವನ್ನ ನಮ್ಗೆ ಉಂಡು ಉಣಿಸ್ತಾ ಇದೆ ಅಂತ ಬುಕ್ ಪ್ರವಿಷ್ಟ ಬುಕ್ ಅಂತ ಹೇಳ್ತಾರೆ. ಅಂತಃಪ್ರಜ್ಞಾ ಪ್ರವಿಷ್ಟ ಬುಕ್ ಅಂತ ಹೇಳ್ತಾರೆ. ಇನ್ನೊಂದು ವಿಷಯವೂ ಹೇಳ್ತಾರೆ ಇಲ್ಲಿ ಒಂದು ಸವಿಶೇಷ ಭೇದ ಅಂತ ಹೇಳ್ತಾರೆ. ಏನಿದು ಸವಿಶೇಷ ಅಭೇದ ಅಂದ್ರೆ ಇಲ್ಲಿ ಏನ್ ಹೇಳಿದ್ರು ಹೊರಗೆಯಿಂದ ತೈಜಸ ಪ್ರಾಜ್ಞನ ಆ ವಿಶ್ವನಾಮಕ ಭಗವಂತ ಎಲ್ಲವನ್ನೂ ಆ ಪ್ರಕಾಶವನ್ನು ಮತ್ತು ಆ ದೇವತೆಗಳು ಅವರಿಂದ ಎಲ್ಲವನ್ನೂ ತಕೊಂಡು ಬಂದು ತೈಜಸ್ಸನ್ನ ಜೊತೆಯಲ್ಲಿ ಅವನು ಸೇರ್ಕೊಳ್ತಾನ ಅಂತ ಅಲ್ಲಿ ಬಂದಿದ್ದ. ಸೊ ಸೇರ್ಕೊಳ್ಳೋದು ಅಂತ ದೇವರಿಗೆ ಎಲ್ಲಿಂದ ಬರುತ್ತೆ, ವಿಶ್ವ ಏನು ತೈಜಸ ಏನು ಇದೇನು ಎರಡು ದೇವರ ಅಂದ್ರೆ ಅದನ್ನ ಕ್ಲಾರಿಫೈ ಮಾಡ್ತಾರೆ ಉಪನಿಷತ್ಕಾರರೇ ಮಾಡ್ತಾರೆ. ನಮ್ಮ ಆಚಾರ್ಯ ಮಾಡಿದ್ದಲ್ಲ ಉಪನಿಷತ್ಕಾರರೇ ಹೇಳ್ತಾರೆ ಅದು ವಿಶೇಷ ಒಂದೊಂದು ರೂಪದಿಂದ ಭಗವಂತ ಆ ಕಾರ್ಯ ಮಾಡ್ತಾ ಇದ್ದ, ವಿಶ್ವ ರೂಪದಿಂದ ಆ ಕಾರ್ಯವನ್ನ ಮಾಡಿದ್ದ, ವೈಶ್ವಾನ ರೂಪದಿಂದ ಹೊರಗಿನ ವಿಷಯವನ್ನ ತೋರಿಸಿದ್ದ. ಆ ಭಗವಂತ ತನ್ನ ಕಾರ್ಯವನ್ನ ನಿಲ್ಲಿಸಿ ಬಿಟ್ಟ. ಹೇಗೆ ನಾವು ಹೇಳ್ತೀವಿ ಚಾತುರ್ಮಾಸದಲ್ಲಿ ಯೋಗಿ ಶಯನ ಮಾಡಿದ್ದಾನೆ ಅಂತ ಹೇಳ್ತೀವಲ್ಲ, ಹಾಗೇನೆ ಈ ಕಾರ್ಯವನ್ನ ಅವನು ನಿಲ್ಲಿಸಿಬಿಟ್ಟ. ಸೊ ಅದಕ್ಕೆ ಆ ರೂಪ ಇಲ್ಲಿ ಲಯಗೊಳ್ಳತ್ತ ಅಂತ ಹೇಳ್ತಾರೆ, ಅಂದ್ರೆ ಸೇರ್ಕೊಂಡು ಬಿಡತ್ತೆ ಅಂತ. ಅಂದ್ರೆ ತೈಜಸ ಟೇಕ್ಸ್ ಓವರ್, ತೈಜಸ ರೂಪದಿಂದ ಕೆಲಸ ಮಾಡ್ತಾನೆ ಹೊರತು ವಿಶ್ವಾದೈವತ ಎಲ್ಲರೂ ಭಗವಂತನ್ನೇ. ಬಟ್ ಆ ವಿಶ್ವಾಸದಿಂದ ಈ ರೂಪದ ಕೃಷ್ಣ ರೂಪದಿಂದ ರುಕ್ಮಿಣಿಯನ್ನ ಮದುವೆ ಮಾಡಿದ, ರಾಮ ರೂಪದಿಂದ ಸೀತೆಯನ್ನ ಮದುವೆ ಮಾಡಿಕೊಂಡ ಅಂತ ಹೇಗೆ ಹೇಳ್ತೀವೋ ಹಾಗೆ ಸವಿಶೇಷ ಅಭೇದ ದೇವರಲ್ಲಿ ಯಾವತ್ತು ಅಭೇದವನ್ನ ನೋಡಬೇಕು ಅಂತಾರೆ. ಮತ್ತು ಚೇತೋಮುಖ ಅಂತ ಅದನ್ನ ಹೇಳ್ತಾರೆ. ಮತ್ತು ಆ ಹೂ ಅನ್ನ ನೋಡಿದೀವಿ, ಆ ಉಕಾರವನ್ನು ಉಕಾರ ಶಬ್ದದಿಂದ ದೇವರನ್ನ ಚಿಂತನೆ ಮಾಡಬೇಕು ಎಂಬುದನ್ನ ನೋಡಿದೀವಿ. ಅದು ಆದ ಮೇಲೆ ಇದು 19 ಮುಖ ಅಂತ ಹೇಳಿ ದೇವರನ್ನ ಪ್ರವಿಷ್ಟ ಬುಕ್ಕು ಏನಿಪ ಅಂತ ಅಲ್ಲಿ ನೋಡಿದೀವಿ. ಅದಾದ ಮೇಲೆ ಇನ್ನೂ ಕೆಲವು ವಿಷಯಗಳನ್ನ ನಾವು ನೋಡಿದೀವಿ. ಇನ್ನೂ ಆಳಕ್ಕೆ ಹೋಗ್ಬೇಕು ಅಂದ್ರೆ ಚಿತ್ತಜ ಇಂದ್ರ ಚಿತ್ತ ಜಯಂದರು ಮನದಳಿಪ್ಪರು ಕೃತಿ ವಾಸನ ಹಂಕೃತಿಗಳು ಚಿತ್ತ ಚೇತನ. ಈ ದೇವತೆಗಳು ಬಂದಿದ್ದಾರೆ, ಈ 5 ದೇವತೆಗಳು ಬಂದಿದ್ದಾರೆ. ಈ 5 ದೇವತೆಗಳನ್ನ ಲಕ್ಷಣ ಎಂದು ಸ್ಕಂದ ಇಂದ್ರ ಮತ್ತು ಶಿವ ಗರುಡ ಶೇಷ ಈ ದೇವರು ನಿಂತು ಭಗವಂತ ಮಾಡಿಸ್ತಾನೆ. ಸೊ ಮಾಡಿಸುವಾಗ ಈ ದೇವರ ಚಿಂತನೆ ನಾವು ಒಂದು ಕಡೆ ನೋಡಿದೀವಿ ಸಂತಸಾರ ಸಂಗ್ರಹದಲ್ಲಿ, ಮತ್ತು ನಾವು ಸ್ಕಂದ ಷಷ್ಠಿ ಮುಂತಾದದಲ್ಲಿ ಆ ದೇವರ ವರ್ಣನೆ ಹಾಗೆ ಚಿತ್ತ ಜಯಂದರನ್ನ ಅಂದ್ರೆ ಸ್ಕಂದನನ್ನ ಹೇಗೆ ಚಿಂತನೆ ಮಾಡೋದು ಅಂತ ನೋಡಿದೀವಿ. ಅದನ್ನ ಇಲ್ಲಿ ಇಟ್ಕೋಬೇಕು. ಇದಾದ ಮೇಲೆ ನೆಕ್ಸ್ಟ್ ಪದ್ಯ ಬಂದು 14 ಪದ್ಯದಲ್ಲಿ ನೆಕ್ಸ್ಟ್ ವಿಶ್ವ ವಿಶ್ವ ತೈಜಸ ಪ್ರಾಜ್ಞ ಹಾಗೇನೆ ಅಕಾರ ಉಕಾರ ಮಕಾರ ಓಂ ಅಂತ ಬರುತ್ತಲ್ಲ ಪ್ರಣವ ಬರುತ್ತಲ್ಲ ಅದನ್ನ ಹೇಳ್ತಾರೆ ಅಕಾರ ಉಕಾರ ಮಕಾರ ಪ್ರಣವ. ಸೊ ಹಾಗೇನೆ ಅಕಾರ ಉಕಾರ ಮಕಾರ ವಿಶ್ವ ತೈಜಸ ಪ್ರಾಜ್ಞ ಅಥವಾ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಅಥವಾ ಕೃಷ್ಣ ರಾಮ ನೃಸಿಂಹ. ಸೊ ಹೀಗೆ ಹೇಳ್ತಾರೆ. ಸೊ ತೈಜಸ್ಸಿನಿಂದ ನಮ್ಗೆ ಇವಾಗ ನಿದ್ರಾವಸ್ಥೆಯಲ್ಲಿ ಹೋಗೋದು ಅಂತಾನು ಹೇಳ್ತಾರೆ. ಇದು ನಾವು ನೋಡಿದೀವಿ ಯಾಕೆ ನಿದ್ರಾವಸ್ಥೆ ದೇವರು ಕೊಡ್ತಾನೆ ಅಂತ ಬಂದಾಗ ಹೇಳ್ತಾರೆ. ನಾವು ದಿನಾಗ್ಲೂ ನಮ್ಗೆ ನಾವು ಮಾಡಿದ ಪ್ರಾರಬ್ಧದಿಂದ ನಮ್ಗೆ ಕಷ್ಟ ಕಷ್ಟ ಕಷ್ಟನೇ ಬರ್ತಾ ಇರುತ್ತೆ. ಸೊ ಆ ಕಷ್ಟದಿಂದ ನಾವು ಬಳಲಿದ್ದೀವಿ, ಮತ್ತು ನಮ್ಮ ಜ್ಞಾನೇಂದ್ರಿಯನೂ ಸುಸ್ತಾಗತ್ತೆ, ಕರ್ಮೇಂದ್ರಿಯರು ಸುಸ್ತಾಗತ್ತೆ, ರೀಚಾರ್ಜ್ ಆಗ್ಬೇಕು ಅಂತ ಆ ಅನುಗ್ರಹ ಭಗವಂತ ನಮ್ಮ ಸಾಧನೆ ಮುಂದೆ ಆಗಬೇಕು ಅಂತ ಅನುಗ್ರಹದಿಂದ ನಮಗೆ ಒಂದು ಸುಷುಪ್ತಿ ಅವಸ್ಥೆಯನ್ನ ಅವನು ಕೊಡ್ತಾನಂತ. ಕೊಡುವಾಗ ಏನ್ ಮಾಡ್ತಾನಂದ್ರೆ ಇವನು ಎಲ್ಲಾ ಕಡೆಯಲ್ಲಿ ಇನ್ನೊಂದು ಇಟ್ಕೋಬೇಕು ಅಂತಾರೆ. ಏನಂದ್ರೆ ಮುಖ್ಯಪ್ರಾಣರು ದ್ವಾರ ಮಾಡ್ತಾನಂತ. ಇವಾಗ ನೆಕ್ಸ್ಟ್ ಸ್ಟೇಜ್ ಮುಖ್ಯಪ್ರಾಣರು ಏನ್ ಮಾಡ್ತಾರಂದ್ರೆ ಆ ಒಂದು ಈ 5 ದೇವತೆಗಳನ್ನ ಹೇಳ್ತಾರಲ್ಲ, ಈ 5 ದೇವತೆಗಳನ್ನು ಕರ್ಕೊಂಡು ಜೀವನ ಪ್ರಕಾಶವನ್ನು ಕರ್ಕೊಂಡು ಆ ಭಗವಂತ ಜೊತೆಯಲ್ಲಿ ವಿಶ್ವ ತೈಜಸ ಜೊತೆಯಲ್ಲಿ ಅವನು ಎಲ್ಲಿ ಬರ್ತಾನಂದ್ರೆ ಹೃದಯಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಆ ಹೃದಯ ಕಮಲದೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತಾರೆ ಏನಿದೆ ಅಂದ್ರೆ ಜ್ಞಾನಮಯ ತೈಜಸನು ಹೃದಯ ಸ್ಥಾನ ಐದಿಸಿ ಪ್ರಾಜ್ಞನೆಂಬ ವಿಧಾನದಿಂ ಕರೆ ಸುಸ್ತ ಚಿತ್ಸುಕ ವ್ಯಕ್ತಿಯನೆ ಕೊಡುತ್ತ ಆನದೇಷ್ಟ ಪ್ರದನು ಅನುಸಂಧಾನ ವೀಯದೆ ಶುಕ್ತಿಯೈದಿಸಿ ತಾನೆ ಪುನರಪಿ ಸ್ವಪ್ನ ಜಾಗೃತಿ ಚೇತನಕ್ಕೆ ಇವನೇ ಕೊಡ್ತಾನಂತ ಹೇಳ್ತಾರೆ. ಏನು ಸ್ವಪ್ನ ಜಾಗೃತಿ ಇವ ಚೇತನಕ್ಕೆ ಅಂತ ಮೂರನೇ ರೂಪವನ್ನ ಮಕಾರ ಪ್ರತಿಪಾದ್ಯನಾದಂತ ಆ ಒಂದು ಪ್ರಾಜ್ಞ ರೂಪವನ್ನ ಇಲ್ಲಿ ಹೇಳ್ತಾರೆ. ಏನಂದ್ರೆ ಜ್ಞಾನಮಯ ತೈಜಸ್ಸನು ಅಂತ ಅಲ್ಲಿ ಅದು ಜ್ಞಾನಮಯ ಯಾಕೆ ಬಂದು ಅಂದ್ರೆ ನಾವು ನೋಡಿದ್ದೀವಿ ಭಗವಂತ ಅಲ್ಲಿ ಜ್ಞಾನ ರೂಪಿಯಾಗೇ ಇರ್ತಾನೆ ಎಲ್ಲಾ ಕಡೆ ಅಂತ ಆ ಒಂದನ್ನ ತಿಳಿಸ್ತಾರೆ. ಜೀವನಿಗೆ ಅಜ್ಞಾನ ಇದನ್ನು ದೇವನಿಗೆ ಸ್ವಲ್ಪ ಜ್ಞಾನಮಯ ಅಂತಾನೆ ಚಿಂತನೆ, ನಮ್ಗೆ ಜ್ಞಾನ ಕೊಡಬೇಕು ಅಂತ ಚಿಂತನೆ. ಜ್ಞಾನಮಯ ತೈಜಸ್ಸನು ಅವನು ಏನ್ ಬರ್ತಾನಂದ್ರೆ ಹೃದಯ ಸ್ಥಾನ ಐದಿಸಿ ಹೃದಯಕ್ಕೆ ಬರ್ತಾನೆ. ಯಾವ ಹೃದಯಕ್ಕೆ ಬರ್ತಾನಂತ, ಯಾವ ಹೃದಯ ಅಂದ್ರೆ ನಮ್ಮ ಸ್ಥೂಲ ಹೃದಯಕ್ಕೆ ಬರ್ತಾನೆ. ಸ್ಥೂಲ ಹೃದಯದಲ್ಲೇ ಸ್ಥೂಲದಲ್ಲೇ ನಮ್ಗೆ ಈ ಹೃದಯದಲ್ಲೇ ಈ ದೇಹದಲ್ಲೇ ನಮ್ಗೆ ಜಾಗೃತ ಸ್ವಪ್ನ ಸುಶಕ್ತಿ ಬರೋದು ಈ ದೇಹದಲ್ಲೇ ಬರುತ್ತೆ. ಸೊ ಈ ದೇಹಕ್ಕೆ ನಮ್ಗೆ ವಿಶ್ರಾಮ ಬೇಕಾಗಿರತ್ತೆ. ಸೊ ಈ ದೇಹದಲ್ಲಿ ಇರುವಂತ ನಮ್ಮ ಸ್ಥೂಲ ಹೃದಯಕ್ಕೆ ಬರ್ತಾನೆ. ಸ್ಥೂಲ ಹೃದಯದಲ್ಲಿ ಎಲ್ಲಿ ಬರ್ತಾನೆ ಅವನು ಅಂದ್ರೆ ನಾವು ನೋಡಿದೀವಿ ಈ ಬ್ರಹ್ಮರಂಧ್ರ ನಾಡಿಗಳು ಹೃದಯ ಕಮಲ ನೋಡಿದೀವಿ. ಬ್ರಹ್ಮರಂಧ್ರ ಆ ಒಂದು ಬ್ರಹ್ಮನಾಡಿ ಇರುತ್ತೆ, ಸುಷುಮ್ನ ನಾಡಿ ಒಳಗೆ ಬ್ರಹ್ಮನಾಡಿ ಅಂತ ಇರುತ್ತೆ. ಆ ಬ್ರಹ್ಮನಾಡಿಯಲ್ಲಿ ಹೃದಯ ಸ್ಥಾನದಲ್ಲಿ ಆ ಕಮಲ ಇರುತ್ತೆ. ಆ ಕಮಲದ ಕರ್ಣಿಕೆ, ಆ ಕಮಲದ ಕರ್ಣಿಕೆ ಅಂದ್ರೆ ಕರ್ಣಿಕೆಯನ್ನು ನಾವು ನೋಡಿದೀವಿ. ಕರ್ಣಿಕೆಯಲ್ಲಿ ಮೂಲೇಶ ಇರ್ತಾನೆ, ಆ ಮೂಲೇಶನ ಪಾದದಲ್ಲಿ ಮುಖ್ಯಪ್ರಾಣ ಇರ್ತಾರೆ, ಮುಖ್ಯಪ್ರಾಣ ಪಾದದಲ್ಲಿ ಆ ಜೀವ ಇರುತ್ತೆ. ದಟ್ ಈಸ್ ಜೀವನ ಸ್ಥಾನ. ಜೀವ ಅಂದ್ರೆ ಅಲ್ಲಿ ಹೇಗೆ ಜೀವ ಇದ್ದಾನೆ ಅಂದ್ರೆ ಅನಿರುದ್ಧ ಲಿಂಗ ದೇಹ ಸಹಿತವಾದಂತ ಜೀವ ಅಲ್ಲಿ ಆ ಮುಖಪ್ರಾಣರ ಪಾದದ ಕೆಳಗಡೆ ಅವನು ಕೂತಿರ್ತಾನೆ. ಸೊ ಇವಾಗ ಏನಾಗತ್ತಂದ್ರೆ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಮೂಲೇಶ ಇರುವಾಗ, ಮೂಲೇಶನ ಮೂಲಕವಾಗ ಆ ಜೀವದ ಪ್ರಕಾಶ ಎಲ್ಲ ಕಡೆನೂ ಹರಡಿರುತ್ತೆ. ಅದನ್ನ ನಾವು ಜಾಗೃತ ಅವಸ್ಥೆ ಅಂತ ಹೇಳಿದ್ವಿ. ಆಮೇಲೆ ಆ ಪ್ರಕಾಶ ಕಂಠಕ್ಕೆ ಬಂದಾಗ ಅದು ಎಲ್ಲಿ ಬರುತ್ತೆ ಅಂದ್ರೆ ಆ ಮೂಲೇಶನಿಂದ ಆ ಒಂದು ಕೇಸರಗಳು ಅಂತ ಹೇಳ್ತೀವಲ್ಲ, ಆ ಕೇಸರಗಳಲ್ಲಿ ಬರೋವಾಗ ಸ್ವಪ್ನ ಬರುತ್ತೆ ನಮ್ಗೆ. ನೆಕ್ಸ್ಟ್ ಸ್ಟೇಜ್ ಏನಾಗತ್ತಂದ್ರೆ ಈ ಸ್ವಪ್ನದಿಂದ ಆ ಜೀವವನ್ನ ಕರ್ಕೊಂಡು ಬಂದು ಆ ಅಲ್ಲಿ ಮೂಲೇಶನ ಪಾದದಲ್ಲಿ ಜೀವ ಕೂತಿದ್ದಾನಲ್ಲ. ಸೊ ಇಲ್ಲಿ ಆ ಪ್ರಕಾಶ ಎಲ್ಲ ಅಲ್ಲಿ ಜೀವಕ್ಕೇನೆ ಬಂದು ಆ ಜೀವ ಸಹಿತವಾಗಿ ಅಂದ್ರೆ ವಿಶ್ವ ತೈಜಸ ಈ ರೂಪದಿಂದಲೂ ಮತ್ತು ದೇವತೆಗಳ ರೂಪದಿಂದಲೂ ಇದನ್ನ ಎಲ್ಲಿ ಇಡ್ತಾನಂದ್ರೆ ಈ ಮೂಲೇಶನ ಮೇಲೆ ಆ ಅಗ್ರೇಶ ಇದ್ದಾನ ನೋಡಿ. ಸೊ ಅಗ್ರೇಶನಲ್ಲಿ ಹೋಗಿ ಈ ಜೀವ ಪ್ರಕಾಶ ಅಲಾಂಗ್ ವಿತ್ ಜೀವನನ್ನ ಅಲ್ಲಿ ಸ್ಥಾನ ಚೇಂಜ್ ಆಗತ್ತೆ. ಅಲ್ಲಿ ಇಷ್ಟು ತನಕ ನಮ್ಗೆ ಸ್ಥಾನ ಚೇಂಜ್ ಆಗಿಲ್ಲ. ಆ ಮೂಲೇಶನ ಆ ವಾಯುದೇವರ ಪಾದದಲ್ಲಿ ಇರತ್ತೆ ಜೀವ. ಸೊ ಇವಾಗ ಏನಾಗತ್ತೆ ಆ ಮೂಲೇಶ ಆ ಮುಖ್ಯಪ್ರಾಣರು ಮತ್ತು ಆ ಜೀವ ಎಲ್ಲವೂ ಸೇರಿ ಒಳಗೆ ಪ್ರಾಜ್ಞ ರೂಪ ಭಗವಂತ ಅಗ್ರೇಶನೆ ಆ ಅಗ್ರೇಶನ ಒಳಗೆ ಅಂದ್ರೆ ಅಗ್ರೇಶನ ಪ್ರಕಾಶದ ಒಳಗೆ ಅಂದ್ರೆ ದೇವರ ಪ್ರಕಾಶ ಅಲ್ಲಿ ಪ್ರಕಾಶ ರೂಪಿಯಾಗ ಅಂದ್ರೆ ಬೇಸಿಕಲಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜೀವ ಆ ಪ್ರಕಾಶ ಆ ಪ್ರಾಜ್ಞರೂಪ ಭಗವಂತ ತನ್ನ ಪ್ರಕಾಶ ಅಂಬೋ ಒಂದು ಪ್ರಕಾಶದಿಂದ ಜೀವನನ್ನ ಅಪ್ಪಿಕೊಳ್ಳುತ್ತಾನೆ. ಜೀವನು ವಾಯುದೇವರಲ್ಲಿ ಇರ್ತಾರೆ, ಈ ಜೀವನನ್ನ ಅಪ್ಪಿಕೊಳ್ತಾರೆ. ಆದ ಕಾರಣದಿಂದ ಏನಾಗತ್ತೆ ಜೀವಕ್ಕೆ ಆ ಒಂದು ಸುಖ ಆ ಡೀಪ್ ಸುಷುಪ್ತಿಯಲ್ಲಿ ಎಲ್ಲರಿಗೇನು ಸುಖ ಸಿಕ್ಕತ್ತಂತ. ಆ ಸುಖಕ್ಕೆ ಏನು ಕಾರಣ ಸುಷುಪ್ತಿ ಅವಸ್ಥೆಯನ್ನ ಜಾಗರ ಸ್ವಪ್ನಕ್ಕಿಂತ ಬೇರೆ ಅಂತ ಹೇಳ್ತಾರೆ. ಯಾವ ರೀತಿಯಿಂದ ಅಂದ್ರೆ ಜಾಗೃತ ಅವಸ್ಥೆಯಲ್ಲಿ ನಮ್ಗೆ ಸುಖ ಪ್ರಾಕೃತ ಸುಖ ನಮ್ಗೆ ಸಿಕ್ಕೋದು ಆಬ್ಜೆಕ್ಟ್ ಅದಕ್ಕೆ ಒಂದು ಕಾರಣ ಇರುತ್ತೆ. ಒಂದು ಒಂದು ಊಟ ಒಂದು ಡಿಶ್ ಇರುತ್ತೆ, ಒಂದು ನಮ್ ಪ್ರಿಯವಾದವರನ್ನ ನೋಡ್ತೀವಿ. ಸೊ ಆಬ್ಜೆಕ್ಟ್ ಇಟ್ಕೊಂಡು ಒಂದು ವಿಷಯವನ್ನ ಇಟ್ಟುಕೊಂಡು ಅದು ಮೂಲಕವಾಗೆ ನಮ್ಗೆ ಸುಖ ಬರುತ್ತೆ. ಸ್ವಪ್ನದಲ್ಲಿ ಫಿಯರೋ ಸುಖವೋ ಏನಿದ್ರು ಅಲ್ಲಿ ಆ ವಾಸನಾಮಯ ಪದಾರ್ಥ ಅಲ್ಲಿನೂ ಪದಾರ್ಥಗಳೇ ಬರುತ್ತೆ. ಆ ಪದಾರ್ಥಗಳನ್ನ ನೋಡ್ತೀವಿ, ಆ ಪದಾರ್ಥದ ಮೂಲಕ ನಮ್ಗೆ ಸುಖ ಬರುತ್ತೆ ಅಲ್ಲಿನೂ. ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಇಟ್ಟುಕೊಂಡು ಬರುತ್ತೆ. ಬೇರೆ ಸುಷುಪ್ತಿ ಅವಸ್ಥೆಯಲ್ಲಿ ಯಾವ ಆಬ್ಜೆಕ್ಟು ಇರೋದಿಲ್ಲ, ಅಲ್ಲಿ ಎಲ್ಲವನ್ನು ಮುಚ್ಚಿ ತಂದು ಬಿಟ್ಟಿದ್ದಾನೆ. ಅಂದ್ರೆ ಬಾಹ್ಯ ಪ್ರಪಂಚ ಕಂಪ್ಲೀಟ್ ಆಗಿ ಕಟ್ ಆಗ್ಬಿಡತ್ತೆ. ಆಮೇಲೆ ಈ ಸ್ವಪ್ನ ಪ್ರಪಂಚ ಅದನ್ನು ಸೀಲ್ ಮಾಡ್ಬಿಡ್ತಾರೆ. ಸೊ ಇಲ್ಲಿ ಏನಿರತ್ತೆ ಅಂದ್ರೆ ಏನು ಇರೋದಿಲ್ಲ. ಮತ್ತೆ ಏನು ತಾನ ಆಗತ್ತೆ ಅಂದ್ರೆ ಅಲ್ಲಿ ಆಗುವಂತ ವಿಷಯಗಳನ್ನ ಮಾಂಡುಕ್ಯ ಉಪನಿಷತ್ತಲ್ಲಿ ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ. ಮೂರಾಗತ್ತೆ, ಏನಾಗತ್ತೆ ಅಂದ್ರೆ ಅಲ್ಲಿ ಜೀವದ ಸಾಕ್ಷಿ ಅಂತ ಇರತ್ತಲ್ಲ, ಆ ಸಾಕ್ಷಿಗೆ ಆ ಸಾಕ್ಷಿ ಜೊತೆಯಲ್ಲಿ ಜೀವಕ್ಕೆ ಅವೇರ್ನೆಸ್, ನಾನು ಇದ್ದೀನಿ ಅಂಬೋ ಅವೇರ್ನೆಸ್ ಇರತ್ತಂತ. ಅವೇರ್ನೆಸ್ ಆಫ್ ದ ಸೆಲ್ಫ್, ಸೆಲ್ಫ್ ಯಾವತ್ತೂ ಇರುತ್ತೆ ಜೀವಕ್ಕೆ, ಅದು ಅವೇರ್ನೆಸ್ ಆಫ್ ದ ಸೆಲ್ಫ್ ಇರತ್ತಂತ. ಆಮೇಲೆ ಕಾಲದ ಅರಿವು ಇರತ್ತಂತ, ಕಾಲ ಪ್ಯಾಸೇಜ್ ಆಫ್ ಟೈಮ್ ಅದು ಇರತ್ತಂತ. ಪ್ಲಸ್ ಅಜ್ಞಾನ, ಎಷ್ಟು ಅಜ್ಞಾನ ನಮ್ದು ಇರುತ್ತೋ ಅಂದ್ರೆ ಜೀವಕ್ಕೆ ಅಂದ್ರೆ ಜೀವ ಸಂಸಾರದಲ್ಲಿ ಏನೇನ್ ಅಜ್ಞಾನ ಇವತ್ತು ನಾವು ಮಲಗಲಕ್ ಮುಂಚೆ ಏನೇನ್ ಅಜ್ಞಾನ ಇಷ್ಟು ತನಕ ಇದೆಯೋ ದಟ್ ಈಸ್ ಇಂಟ್ಯಾಕ್ಟ್ ಇರುತ್ತೆ. ಅಜ್ಞಾನ ಅಂಬುದು ಇಂಟ್ಯಾಕ್ಟ್ ಇರುತ್ತೆ. ಈ ಮೂರು ಜೀವಕ್ಕೆ ಇರುತ್ತಂತೆ, ಉಳಿದದು ಯಾವುದು ಇರೋದಿಲ್ಲ. ಇನ್ನೊಂದು ಏನಂದ್ರೆ ಅವನಿಗೆ ಸುಖ ಆಗತ್ತೆ ಸ್ವಪ್ನದಲ್ಲಿ. ಸುಖ ಅಂದ್ರೆ ಸ್ವಪ್ನದಲ್ಲಿ ಸುಖ ಹೀಗೆ ಅಂದ್ರೆ ಪ್ರಾಜ್ಞನಾಮಕ ಭಗವಂತನ ಆಲಿಂಗನದಿಂದ, ಅಂದ್ರೆ ಆಲಿಂಗನ ಅಂದ್ರೆ ಪ್ರಕಾಶ, ಆ ಪ್ರಾಜ್ಞನ ಆ ಪ್ರಕಾಶದ ಒಳಗೆ ಹೋಗ್ಬಿಟ್ಟಿದ್ದಾನ ಜೀವ. ಸೊ ಆದ ಕಾರಣದಿಂದ ಅವನಿಗೆ ಸುಖ ಇರುತ್ತೆ. ಬಟ್ ಯಾಕೆ ಸುಖ ಇದೆ, ಎಲ್ಲಿಂದ ಸುಖ ಇದೆ, ಯಾವ ರೂಪದಿಂದ ಇದೆ ಹೊರ ಅಂಬೋ ಜ್ಞಾನವೇ ಅದಕ್ಕೆ ಇರೋದಿಲ್ಲ. ಸೊ ಹೊರಗೆ ಬಂದಾಗ ಅವನಿಗೆ ಓ ಐ ಹ್ಯಾಡ್ ಅ ಗುಡ್ ಡ್ರೀಮ್, ಚಂದಾಗಿ ನಿದ್ದೆ ಬಂತು ರೀ, ಐ ಹ್ಯಾಡ್ ಅ ಗುಡ್ ಸ್ಲೀಪ್ ಅಂತ ಯು ಗೆಟ್ ದಟ್ ಫೀಲಿಂಗ್. ಸುಖದ ಅನುಭವ ಹೊರಗೆ ನಾವು ಹೇಳೋವಾಗಲೇ ವ್ಯಕ್ತ ಆಗತ್ತೆ. ಎಚ್ಚರಿಕೆ ಆದಮೇಲೆ ನಮ್ಗೆ ಓ ವಿ ಹ್ಯಾಡ್ ಅ ಗುಡ್ ಡ್ರೀಮ್ ಅಂತ ಆವಾಗ ಆ ನೆನಪು ಬರುತ್ತೆ. ಬಟ್ ಯಾಕೆ ಏನು ವೈ ಏನು ಗೊತ್ತಿಲ್ಲ ನಮ್ಗೆ, ಅದನ್ನ ಹೇಳ್ತಾ ಇದ್ದಾರೆ. ಅದು ಜೀವನಿಗೆ ಕೊಡ್ತಾನೆ. ಇನ್ಬಿಟ್ಟು ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ನಾವು ಮುಂದೆ ನೋಡಿದೀವಿ ಜಾಗೃತ ಅವಸ್ಥೆ ಮತ್ತು ಸ್ವಪ್ನ ಅವಸ್ಥೆ ಬರೋವಾಗ ಇನ್ಬಿಟ್ವೀನ್ ಇರುವಂತ ಸ್ಟೇಜ್, ಆವಾಗ ನಾವು ಹೇಳ್ತೀವಿ ಹೊರಗೆ ಆಗೋದು ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ, ಆಮೇಲೆ ಕನಸು ಗೊತ್ತಾಗ್ತಾ ಇರುತ್ತೆ, ಆ ತರ ಸ್ಟೇಜಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗತ್ತಂದ್ರೆ, ಇಲ್ಲಿ ಸ್ವಪ್ನದಿಂದ ಸುಷುಪ್ತಿಗೆ ಬರೋವಾಗ ಇನ್ಬಿಟ್ವೀನ್ ಒಂದು ಸ್ಟೇಜ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮೋಹ ಅವಸ್ಥಾ ಅಂತ ಹೇಳ್ತಾರೆ, ಅದರ್ವೈಸ್ ಮೂರ್ಛ ಅಂತ ಹೇಳ್ತೀವಿ, ಅದರ್ವೈಸ್ ಕೋಮಾ. ಇಲ್ಲಿ ಇದರಲ್ಲಿ ಮೋಸ್ಟ್ಲಿ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಕೋಮಾ ಅಂತ ಬೇಕಾದ್ರೂ ಹೇಳ್ಬೋದು. ಆ ಅವಸ್ಥೆ ಒಂದು ಬರುತ್ತೆ ಅಂತ, ಅದು ನಿದ್ರಾವಸ್ಥೆ ಅಲ್ಲ, ಸುಷುಪ್ತಿ ಅಲ್ಲ ಅದು. ಯಾಕೆ ಅಂದ್ರೆ ಅಲ್ಲಿ ಏನಾಗತ್ತಂದ್ರೆ ದುಃಖಾನುಸಂಧಾನ ಅಂದ್ರೆ, ಆವಾಗ ನಮ್ಗೆ ದುಃಖ ಆಗ್ತಾ ಇದೆ ಅಂದ್ರೆ ಕೋಮಾಲೆ ಇರೋರು ಮೂರ್ಛ ಅಂದ್ರೆ ಮೂರ್ಛ ನಿದ್ರೆ ತರ ಇದ್ರೆ ಯಾರು ಅಪ್ಪ ನಮ್ಗೆ ನಾನು ಚಂದಾಗಿ ಮೂರ್ಛೆ ಮಾಡಿ ಬಂದೆ ಅಂದ್ರೆ ಯಾರು ಹೇಳಲ್ಲ. ಮೂರ್ಛ ಅಂಬೋದು ದುಃಖದ ಸ್ಥಾನ. ಕೋಮಾಲೆ ಇದ್ದವ್ರಿಗೇನು ಆ ದುಃಖ ಇರುತ್ತಂತ ಅಲ್ಲಿ. ಇಟ್ಸ್ ನಾಟ್ ನಮ್ಗೆ ಹೊರಗೆಂದ ನೋಡೋರೆ ಏನಪ್ಪ ಅವ್ರು ಏನೋ ಮಲ್ಕೊಂಡಿದ್ದಾರೆ ನಮ್ಗೆ ಬೇಜಾರಾಗತ್ತೆ ಅಂತ ಅನ್ಕೊಂಡಿದೀವಿ. ಇಲ್ಲ, ಕೋಮಾ ಸ್ಟೇಟ್ಲಿ ಗೋ ದುಃಖಾನುಸಂಧಾನ, ದುಃಖ ಅನುಭವ ಆಗತ್ತೆ. ಮತ್ತು ಆ ನಿದ್ರೆಯಲ್ಲಿ ಸುಷುಪ್ತಿಯಲ್ಲಿ ಇರೋದು ಎಲ್ಲವೂ ಉಂಟು. ಏನಂದ್ರೆ ಸುಖಾನುಭವ ಇಲ್ಲ, ದುಃಖದ ಅನುಭವ ಇದೆ, ಆಮೇಲೆ ಅವೇರ್ನೆಸ್ ದುಃಖ ನನಗೆ ಆಗ್ತಾ ಇದೆ. ಅವಾಗ ತಾನ ದುಃಖ ಅಂದ್ರೆ ನನಗೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆಗ್ತಾನ ದುಃಖ ಅದು. ಸೊ ದುಃಖದ ಅನುಭವ ಅವೇರ್ನೆಸ್ ಆಫ್ ಮೀ ಪ್ಲಸ್ ಅಜ್ಞಾನ ಇರುತ್ತೆ, ಅಂಡ್ ಆಲ್ಸೋ ಕಾಲದ ಜ್ಞಾನವೂ ಇರುತ್ತೆ ಟು ಸಮ್ ಎಕ್ಸ್ಟೆಂಟ್. ಸೊ ಇದನ್ನ ಮೂರ್ಛ ಮೋಹ ಅವಸ್ಥಾ ಮೂರ್ಛ ಅಂತ ಕೊಟ್ಟಿಲ್ಲ ಅಲ್ಲಿ, ಆ ಕೋಮ ಅಂತ ಇಲ್ಲಿ ಕೊಟ್ಟಿಲ್ಲ, ಮೋಹ ಅವಸ್ಥಾ ಮೂರ್ಛಾವಸ್ಥಾ ಅಂತ ಇದನ್ನ ಹೇಳ್ತಾರೆ. ಇದು ಇನ್ಬಿಟ್ವೀನ್ ಬರುವಂತ ಅವಸ್ಥೆ ಇರತ್ತಂತ. ಅದು ಹೇಗಾಗತ್ತಂದ್ರೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅದು ಆಗತ್ತೆ. ಸೊ ಹೀಗೆ ಈ ಪ್ರಾಜ್ಞಾನಾಮಕ ಭಗವಂತನ ಆಲಿಂಗನದಲ್ಲಿ ನಾವ್ ಇರ್ತೀವಿ ಅಂತ. ಸೊ ಇದನ್ನ ಹೇಳಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ತಾನು ಅದಕ್ಕೆ ಜ್ಞಾನಮಯ ತೇಜಸ್ಸನು ಹೃದಯ ಸ್ಥಾನ ಇದೆ. ಹೃದಯ ಸ್ಥಾನ ಅಂದ್ರೆ ಎಲ್ಲಿಂದ ನೋಡಿದ್ದೀವಿ, ಪ್ರಾಜ್ಞನೆಂಬ ಅಭಿಧಾನದಿಂದ ಕರೆಸುತ್ತ. ಸೊ ಇಲ್ಲಿ ಇರುವಂತ ಪ್ರಾಜ್ಞ ಅಂತ ಕರೀತಾರೆ. ಈ ಪ್ರಾಜ್ಞ ಯಾಕೆ ಅಂದ್ರೆ ಇವನು ಒಂದು ಆ ಜ್ಞಾನವನ್ನ ನಮ್ಗೆ ಕೊಡ್ತಾನ. ಏನು ಜ್ಞಾನ ಕೊಡ್ತಾನಂದ್ರೆ, ಯಾವ ಜ್ಞಾನವನ್ನ ಕೊಡ್ತಾನೆ, ಆ ಒಂದು ಸುಖ ಅಲ್ಲಿ ಆಕ್ಚುಲಿ ಪ್ರಾಜ್ಞ ಅಂತ ಬರುವಾಗ ಪ್ರಾಜ್ಞ ಘನ ಅಂತ ಬರುತ್ತೆ ಉಪನಿಷತ್ಗಳಲ್ಲಿ. ಅಂದ್ರೆ ಘನ ಅಂದ್ರೆ ಅಜ್ಞಾನ ಅಂತ ಅರ್ಥ. ಸೊ ಅಜ್ಞಾನವನ್ನ ನಿಯಮನ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಗಾಢ ನಿದ್ರೆಯಲ್ಲಿ ನಮ್ಗೆ ಅಜ್ಞಾನ ಹಾಗೇ ಇಂಟ್ಯಾಕ್ಟೇ ಇರುತ್ತೆ, ಅಜ್ಞಾನ ಪೂರ್ತಿ ಇರುತ್ತೆ. ಅದನ್ನ ಅವನು ಕೊಡ್ತಾನ ಪ್ರಾಜ್ಞನ, ಅವನು ಪ್ರಾಜ್ಞಾನಾಮಕನಾಗಿದ್ದು ನಮಗೆ ಈ ಅಜ್ಞಾನವನ್ನ ಕೊಡ್ತಾನ ಅಂತ ಹೇಳ್ತಾರ. ಪ್ರಾಜ್ಞನೆಂಬ ಈ ಕರೆಸುತ್ತ ಕರೆಸುತ್ತ ಚಿತ್ ಸುಖ ವ್ಯಕ್ತಿಯನ್ನೇ ಕೊಡ್ತಾ. ಅದಕ್ಕೆ ಏನ್ ಮಾಡ್ತಾ ಅಂದ್ರೆ ಚಿತ್ ಸುಖ ಅಂದ್ರೆ ಸ್ವರೂಪ ಭೂತವಾದ ಸುಖವನ್ನ ಕೊಡ್ತಾನೆ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಒಂದು ಸಂದೇಹ ಏನ್ ಬರುತ್ತೆ ಅಂದ್ರೆ, ಸರಿ ನಾವು ಸಾತ್ವಿಕರಾಗಿದ್ದರೆ ನಮ್ಮಲ್ಲಿ ಚಿತ್ ಸುಖ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಬರೋದು ಹೊರಗಿನ ಸುಖ ಇಲ್ಲ, ಸ್ವರೂಪ ಸುಖ ಚಿತ್ ಸುಖವನ್ನ ಕೊಡ್ತಾ ಇದ್ದಾನೆ ಅಂತ ಬರುತ್ತೆ. ಚಿತ್ ಸುಖ ಸಾತ್ವಿಕರಿಗೆ ತಾನೆ ಚಿತ್ ಸುಖ ಇದೆ. ಮತ್ತೆ ಇವಾಗ ದುರ್ಯೋಧನ ಮಲ್ಕೊಂಡಾಗ ದುರ್ಯೋಧನನಿಗೇನು ಆ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ನಾನು ಚಂದಾಗಿ ನಿದ್ದೆ ಮಾಡಿದ್ದೆ ಎಂಬ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸ್ ಆರ್ ಅವನಿಗೆ ರೀಜಿನುವೇಟ್ ಆಗ್ಬೇಕು, ಅವನಿಗೇನು ಅವನು ಬ್ಯಾಟ್ರಿ ಚಾರ್ಜ್ ಆಗಬೇಕು. ಅದು ಹೇಗೆ ಸಾಧ್ಯ ಆಗತ್ತೆ ಅಂದ್ರೆ, ಅವನಿಗೆ ಕೊಡೋದು ಏನ್ ಕೊಡ್ತಾನಂದ್ರೆ, ಅವನಿಗೆ ಸ್ವರೂಪದಲ್ಲಿ ಸುಖ ಇಲ್ಲ, ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಇಂದ್ರಿಯ ಸುಖ ಕೊಡ್ತಾನೆ ಅಂದ್ರೆ ಇಂದ್ರಿಯ ಏನು ಮನಸ್ಸೇ ಅಲ್ಲಿ ಮನಸ್ಸು ಕೆಲಸ ಮಾಡೋದಿಲ್ಲ. ಅವನಿಗೆ ಎಲ್ಲಿಂದ ಸುಖ ಬರುತ್ತೆ, ಅವನಿಗೆ ಹೇಗೆ ಪ್ರಾಸೆಸ್ ಅಂದ್ರೆ ಅವನಿಗೆ ಸುಖ ಬರೋದಿಲ್ಲ. ಅವನಿಗೆ ಇರೋದು ಯಾವತ್ತೂ ಅಜ್ಞಾನವೇ ಇರುತ್ತೆ. ಸೊ ಅವನಿಗೇನಂತದ ಅವನಿಗೆ ಹೇಗೆ ರೀಚಾರ್ಜ್ ಆಗತ್ತೆ ಅಂದ್ರೆ, ಹೊರಗೆ ಅವನಿಗೆ ಅವನಿಗೆ ಇರೋದು ಎಲ್ಲವೂ ದುಃಖ ದುಃಖ. ಅವನಿಗೆ ದೊಡ್ಡ ಮನೆ ಬಂಗ್ಲಾ ಕಾರು ದುರ್ಯೋಧನಿಗೆ ಎಲ್ಲ ಇದ್ರನು ಆ ಜೀವ ಸುಖದಿಂದ ಇರೋದಿಲ್ಲ ಅಂತ, ಹೊರಗೆ ಸುಖ ಅಂತ ನಮ್ಗೆ ಕಾಣಿಸ್ತ ಅವನಿಗೆ ಎಲ್ಲವೂ ಇದಲ್ಲ, ಇಲ್ಲ ಅವನ ಜೀವ ಇಟ್ಸೆಲ್ಫ್ ಯಾವತ್ತೂ ದುಃಖವೇ ಇರತ್ತೆ ಅಂತ, ಅಂದ್ರೆ ಸುಖ ಇರೋದೇ ಇಲ್ಲ ಅಂತ. ಸೊ ಅವನಿಗೆ ಅದು ಮಾಡಿ 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 ಇಟ್ಸ್ ಲೈಕ್ ಏನ್ ಹೇಳ್ತಾರೆ ಎಕ್ಸಾಂಪಲ್, ಒಂದು ಒಂದು ತರಕಾರಿ ವೆಂಡರ್ ತಗೊಳ್ಳಿ, ಆ ಕಾಲದಲ್ಲಿ ತಲೆಯಲ್ಲಿ ಭಾರವನ್ನ ಹೊತ್ತುಕೊಂಡು ಹೋಗ್ತಾ ಇರ್ತಾನಂತ ಅನ್ಕೊಳ್ಳಿ, ಬಿಸಿಲಲ್ಲಿ ಇಡೀ ದಿವಸ ಬಿಸಿಲಲ್ಲಿ ಹೋಗ್ತಾ 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 ಇರ್ತಾನ. ಅವನಿಗೆ ಒಂದು ನೆಳಲು ಸಿಕ್ಕಿದಾಗ ಅವನು ಏನ್ ಮಾಡ್ತಾರೆ, ಆ ತಲೆಯಲ್ಲಿ ಇರುವಂತ ಆ ಭಾರವನ್ನ ಕೆಳಗೆ ಸ್ವಲ್ಪ ಇಟ್ಟ ಹಬ್ಬಾ ಐ ಗಾಟ್ ಎ ರಿಲೀಫ್ ಅಂತ ಅನ್ಸುತ್ತೆ. ಅದು ರಿಲೀಫ್ ಅಲ್ಲ, ಅದು ದುಃಖದ ಅಭಾವ ಬೇರೆ, ಸುಖ ಇಸ್ ಅ ಪಾಸಿಟಿವ್ ಥಿಂಗ್. ದುಃಖ ಇಲ್ಲದೆ ಇರೋದು, ಸುಖ ಇರೋದು ದೇ ಆರ್ ಡಿಫರೆಂಟ್. ದುಃಖ, ದುಃಖ ಇಲ್ಲದೆ ಇರೋದು, ಆಮೇಲೆ ಸುಖ ಬರೋದು, ಇದು ಮೂರು ಸ್ಟೇಜಸ್. ಅವನಿಗೆ ಇರೋದು ದುಃಖ ಇಲ್ಲದೆ ಹೋದಂತನ್ನ ಅವನು ಅದನ್ನೇ ಸುಖ ಅಂತ ತಿಳ್ಕೊಳ್ತಾನೆ. ಆ ಜೀವ ಈಸ್ ಲೈಕ್ ದಟ್. ಆದ ಕಾರಣದಿಂದ ಅವನ ಸ್ವರೂಪದಲ್ಲೇ ಅವನು ಇರ್ತಾನೆ. ಅವನ ಸ್ವರೂಪ ಈಸ್ ಪರ್ಫೆಕ್ಟ್ ಅಜ್ಞಾನ, ಕತ್ತಳೆ, ಇಗ್ನರೆನ್ಸ್, ಅದು ಇರತ್ತ ಅವನಿಗೆ. ಸೊ ಅದನಿಂದ ಅವನಿಗೆ ಅವನು ರೀಚಾರ್ಜ್ ಆಗ್ತಾನೆ. ಸೊ ಅವನಿಗೆ ಇಲ್ಲಿ ಹೇಳೋದು ಚಿತ್ಸುಖ ಅಂತ ಹೇಳುವಾಗ ಇದು ಈ ಒಳ್ಳೆ ಜೀವಿಗಳಿಗೆ ಚಿತ್ಸುಖ. ಒಳ್ಳೆ ಜೀವಿಗಳಿಗೆ ವಿಶ್ವ ತೈಜಸ ಪ್ರಾಜ್ಞಾ ತಿಳ್ಕೊಳ್ಳಬೇಕು, ಅದೆಲ್ಲ ಒಳ್ಳೆ ಜೀವಿಗೆ ಇದೆ. ಸೊ ಆ ಒಳ್ಳೆ ಜೀವಿಯನ್ನ ಹೇಳ್ತಾರೆ. ಇತರ ಜೀವಿಗಳಿಗೆ ಹಾಗೆಂದ್ರೆ ಆ ದೇವರು ಆವಾಗಿನೂ ಅಜ್ಞಾನದಿಂದ ಅವರಿಗೆ ಒಂದು ವಿರಾಮ, ಅವರ ಪ್ರಾಬ್ಲಮ್ಸ್ ಇಂದ ಒಂದು ಅವರ ಜಾಗೃತ ಅವಸ್ಥೆ ಸ್ವಪ್ನ ಅವಸ್ಥೆಯಲ್ಲೇನೆ ಅವನಿಗೆ ಕಷ್ಟನ ಬರಬೇಕು. ಆ ಅವಸ್ಥೆಗಳಲ್ಲಿ ಇರುವಂತದ್ರಿಂದ ಒಂದು ಬ್ರೇಕ್ ಸಿಕ್ಕಿದೆ. ದ ಬ್ರೇಕ್ ಅನ್ನ ಅವನು ಸುಖ, ಅವನಿಗೆ ಒಂದು ಆ ಬ್ರೇಕ್ ಇಟ್ಸ್ ಅಂತ ಲುಕ್ಸ್ ಲೈಕ್ ಸುಖ ತರ ಕಾಣಿಸುತ್ತೆ. ಸೊ ಹೀಗೆ ಅವನಿಗೇನು ಚಾರ್ಜ್ ಆಗತ್ತೆ. ಬಟ್ ಅಲ್ಲಿ ಸ್ವರೂಪದಲ್ಲಿ ಅವನಿಗೆ ಸುಖ ಇಲ್ಲ, ಸ್ವರೂಪ ಸುಖ ಅಂಬೋದು ತೋರ್ಸೋದೂ ಇಲ್ಲ ಅವನಿಗೆ. ಆ ಭ್ರಮೆನೇ ಅಲ್ಲಿನೂ ಅವನಿಗೆ ಬರುತ್ತೆ. ಸೊ ಚಿತ್ಸುಖವನ್ನ ವ್ಯಕ್ತಿಯನ್ನ ಕೊಡುತ್ತ ಆನಚೇಷ್ಟ ಪ್ರದನು ಅಂತ ಇಲ್ಲಿ ದೇವರನ್ನ ಹೇಳ್ತಾರೆ. ಆನಚೇಷ್ಟ ಪ್ರದನು ಅಂತ ಆ ಮೂರು ಬರುತ್ತೆ, ಆ ನತ ಇಷ್ಟ ಪ್ರದನು ಅಂತ. ಸೊ ಆ ಅಂದ್ರೆ ನಾವು ನೋಡಿದೀವಿ, ಆ ಅಂದ್ರೆ ಪರಿಪೂರ್ಣವಾಗಿ, ಆ ಸಮಂತ ಅಂತ ಎಲ್ಲವನು ಚಂದಾಗೆ. ಆ ನತ, ನತ ಅಂದ್ರೆ ನತಿಸಿ ಬೇಡುವೆ ಅಂತ ಹೇಳ್ತಾರೆ. ನತ ಅಂದ್ರೆ ಯಾರು ಅವನನ್ನ ಸ್ತುತಿ ಮಾಡ್ತಾರೆ, ಸ್ತುತಿಯಿಂದ ನತಿಸಿ ಬೇಡುತ್ತಾರೆ ಅಂದ್ರೆ ಆ ನತ ಅಂದ್ರೆ ದೇವರನ್ನ ಈ ರೀತಿಯಿಂದ ವಿಶ್ವ ತೈಜಸ ಪ್ರಾಜ್ಞಾ ಅಂತ ಈ ರೀತಿಯಿಂದ ದೇವರನ್ನ ಅಕಾರ ಉಕಾರ ಮಕಾರ ಅಂತ ಈ ರೀತಿಯಿಂದ ದೇವರನ್ನ ತಿಳ್ಕೊಂಡು ದೇವರೇ ಮಾಡ್ತಾರೆ. ದೇವರೇ ಅವನೇ ಅಲ್ಲಿನ ಪದಾರ್ಥದ ಭೋಕ್ತೃ ಭೋಜ್ಯ. ಅಲ್ಲಿನೂ ಅವನೇ ಇದ್ದು, ಇಲ್ಲಿನೂ ಇವನೇ ಇದ್ದು, ಹೊರಗಿನ ವಿಷಯ ಪದಾರ್ಥ ತೋರಿಸಿದವನೇ, ಒಳಗೆ ಬಂದು ಆ ರುದ್ರದೇವರು ಪಾರ್ವತಿ ದೇವಿ ಮೂಲಕವಾಗಿ ಆ ವಾಸನಾಮಯ ಪದಾರ್ಥಗಳಿಗೆ ಆ ಒಂದು ಜೀವತ್ವ ಇರುವಂತೆ ಆ ಪದಾರ್ಥಗಳನ್ನ ಕೊಟ್ಟು ಆ ದೈತ್ಯರನ್ನು ದೇವತೆಗಳ ಮೂಲಕವಾಗಿ ಮನಸ್ಸಲ್ಲಿ ಇರ್ತಾರೆ. ಆ ಹೊರಗೆ ಇರುವಂತವ್ರಲ್ಲ, ಇವರ ಮುಖಾಂತರವಾಗಿ ಅವರು ಅದನ್ನ ಹಾಕೊಂಡು ಇವರೇ ಎಲ್ಲವನ್ನೂ ತೋರಿಸ್ತಾನೆ, ದೇವರೇ ಮಾಡಿ ಮಾಡಿಸ್ತಾನೆ ಅಂತ ಆ ತೈಜಸ್ಸನ್ನು ತಿಳ್ಕೊಂಡು ಆಮೇಲೆ ಈ ಪ್ರಾಜ್ಞನೇ ನನಗೆ ಒಂದು ಇದನ್ನ ಕೊಟ್ಟಿದ್ದಾನೆ ಅಂತ ಹೀಗೆ ತಿಳ್ಕೊಂಡು, ಈ ತಿಳುವಳಿಕೆ ಬರೀ ತಿಳುವಳಿಕೆ ಇದ್ರೆ ಸಾಲದು. ನಾವು ಅದನ್ನ ಸಮರ್ಪಣೆಯನ್ನು ಮಾಡಿದ್ವಿ. ಸಮರ್ಪಣೆ ಅಂದ್ರೆ ಬೇರೆ ಒಂದು ಇಲ್ಲ, ಅವನ ಅಧೀನತ್ವವನ್ನ ತಿಳ್ಕೊಳ್ಳೋದು, ಅವನು ಕೊಟ್ಟಿದ್ದಾನೆ ಅಂತ ಅದನ್ನ ತಿಳ್ಕೊಳ್ಳೋದು. ಸ್ವಪ್ನ ಬಿದ್ದಾಗಲೂ ಅವನ್ನ ತಿಳ್ಕೊಳ್ಳೋದು. ಒಳ್ಳೆ ನಿದ್ದೆ ಬಂತಂದ್ರೆ ದೇವರ ನನ್ಗೆ ನಿದ್ದೆ ಚೆಂದಾಗಿ ನಿದ್ದೆ ಮಾಡಿದ್ದೇನೆ ಅಂತ ನಾವು ಇನ್ನೊಬ್ರಿಗೆ ಹೇಳ್ತೀವಿ. ಮನಸ್ಸಲ್ಲಿ ಆ ಪ್ರಾಜ್ಞ ಮೂರ್ತಿಯನ್ನ ಚಿಂತನೆ ಮಾಡಬೇಕು. ಅವನ ಪ್ರಕಾಶ ಸಾಗಿದಾನ ನಮ್ಗೆ ಗೊತ್ತಿಲ್ಲ. ಯೂಶ್ವಲಿ ನಾವು ಹೇಳೋದೇನು ಅಂದ್ರೆ ಪ್ರಾಜ್ಞನ ಚಿಂತನೆ ಅಂದ್ರೆ ನಾಲ್ಕು ಕೈಯಿದೆ, ನಾಲ್ಕು ಕೈಯಲ್ಲಿ ಚಕ್ರ ಶಂಖ, ಬಲ ಕೈಯಲ್ಲಿ ಬಲ ಟಾಪ್ ಅಲ್ಲಿ ಚಕ್ರ, ಎಡ ಟಾಪ್ ಅಲ್ಲಿ ಶಂಖ, ಚಕ್ರ ಶಂಖ. ಹಾಗೆ ಕೆಳಗೆ ಬರುವಾಗ ವರ ಅಭಯ ಅಂತ ಬನ್ನಂಜಾಚಾರ್ಯ ಹೇಳ್ತಾರೆ. ಕೆಲವು ಕಡೆ ಅಭಯ ರೈಟ್ ಅಲ್ಲಿ ಬರುತ್ತೆ, ವರ ಲೆಫ್ಟ್ ಅಲ್ಲಿ ಬರುತ್ತೆ. ಹೀಗೆ ಸ್ವಲ್ಪ ವ್ಯತ್ಯಾಸಗಳು ವ್ಯಾಖ್ಯಾನಕಾರರಲ್ಲಿ ಇದೆ. ಬಟ್ ಚಕ್ರ ಶಂಖ ವರ ಅಭಯ ಅಂತ ಆಚಾರ್ಯ ಕೊಟ್ಟಿದ್ದು. ಸೊ ಹೀಗೆ ಈ ರೂಪದಿಂದ ಭಗವಂತ ಆ ಪ್ರಾಜ್ಞ ಅವನ ಪ್ರಕಾಶ, ಅವನು ನಮ್ ತರ ದೇಹ ಇಲ್ಲ ಅವನಿಗೆ, ಅವನಿಗೇನು ಆಕಾರ ಇದೆ, ತೇಜೋ ಮುಖ ಅಂತ ಹೇಳಿದಾರಲ್ಲ. ಸೊ ಆ ಮುಖ ಅವನಿಗೆ ಇದೆ, ತೇಜೋಮಯವಾದಂತ ಆ ಮುಖ ಅವನಲ್ಲಿ ಇದೆ. ಅವನ ಪ್ರಕಾಶ, ಅವನ ಪ್ರಕಾಶದಿಂದ, ಅವನ ಚಿನ್ಮಯ ರೂಪದಿಂದ ಈ ಜೀವನನ್ನ ಚೆಂದಾಗಿ ಆಲಿಂಗನ ಮಾಡಿಕೊಂಡಿದ್ದಾನೆ ಅಂತ ತಿಳ್ಕೊಳ್ಳೋದು. ಸೊ ಹೀಗೆ ದೇವರನ್ನ ಯಾರು ತಿಳ್ಕೊಳ್ತಾನೋ ಅವರು ತಿಳ್ಕೊಂಡು ದೇವರಿಗೆ ನಮಸ್ಕಾರ ಮಾಡೋದು. ದೇವರು ನಮ್ಗೆ ಇವತ್ತು ಶಕ್ತಿ ಕೊಟ್ಟಿದ್ದಾರಂದ್ರೆ ಒಳ್ಳೆ ನಿದ್ದೆ ಆಯ್ತು, ಇವಾಗ ಚೆನ್ನಾಗಿ ಮಾಡ್ಲಕ್ಕಾಯ್ತು. ಆ ತರ ಆ ಚೆಂದಾಗಿ ಅವನನ್ನ ಜ್ಞಾನಮಯ ಅಲ್ಲೇ ಕೊಟ್ಟಿದ್ದಾರೆ ಅವರು, ಜ್ಞಾನಮಯ ಅಂತ ತಿಳ್ಕೊಂಡು ನತ ಅಂದ್ರೆ ನತಸ್ತುತ್ವ ಉಂಟು ಅಂದ್ರೆ ಭಗವಂತನ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು, ಚಿಂತನೆ ಮಾಡೋದು, ಹೀಗೆ ಮಾಡಿದ್ದವನ್ನ ಆ ನತ ಅವರಿಗೆ ಇಷ್ಟಪ್ರದ, ಅವರಿಗೆ ಬೇಕಾದ ಇಷ್ಟ, ಅವನಿಗೆ ಏನ್ ಇಷ್ಟ, ಇಷ್ಟ ಅಂದ್ರೆ ಇಚ್ಛಾ ಅಂತ ಅರ್ಥ. ಇಷ್ಟ ಇಚ್ಛಾ ಅಂಬುದು ಜೀವನ ಧರ್ಮ ಅಂದ್ರೆ ಬರೀ ನಾವು ಇವಾಗ ನಮ್ಗೆ ಬೇಕಾದ ಲೌಕಿಕ ಇಲ್ಲ, ಯಾರು ಸ್ವಲ್ಪ ಜ್ಞಾನ ಬರ್ತಾ ಬರ್ತಾ ಅದು ಕೇಳಲ್ಲ, ನಮ್ಗೆ ಬೇಕಾದ ಅವನ ಅನುಗ್ರಹ, ಆ ಒಂದು ಆನಂದ ಅದು ಬೇಕು ಅಂತ, ಜ್ಞಾನ ಬೇಕು ಅಂತ, ಅವನ ಅನುಗ್ರಹ ಬೇಕು ಅಂತ. ಸೊ ಆ ಇಷ್ಟ ಜೀವನದ ಆನದೇಷ್ಟಪ್ರದ, ಅವರ ಇಷ್ಟವನ್ನ ಅವನು ಕೊಡ್ತಾನ. ಈ ವಾಕ್ಯಕ್ಕೆ ನಾವು ನೋಡಿದ್ವಿ, ಈ ವಾಕ್ಯಕ್ಕೆ ನಮ್ಗೆ ಉಪನಿಷತ್ತುಗಳಲ್ಲಿ ಅಲ್ಲಿ ಕೊಟ್ಟಿದ್ದಾರೆ. ಹಾಗಂದ್ರೆ ಸರ್ವಕರ್ತ ಸರ್ವಭೋಕ್ತ, ಸರ್ವಭೋಕ್ತ ಸರ್ವ ಕರ್ತೃತ್ವ ಭ್ರಾಂತಿ ಇಲ್ಲದೆ ಹೇಗೆ ಯಾರು ಮಾಡ್ತಾರೋ ಅವ್ರಿಗೆ ಕುರುವನ್ನಪಿ ನ ಲಿಪ್ಯತೆ ಅಂದ್ರೆ, ಅವ್ರು ಏನೇ ಕೆಲಸಗಳು ಮಾಡಿದ್ರು, ಏನೇ ಕೆಲಸಗಳು ಅವ್ರು ಮಾಡಿದ್ರು ಅದರಿಂದ ಅವ್ರಿಗೆ ಪಾಪ ಅಂಟೋದಿಲ್ಲ. ಅದು ಮಾತ್ರ ಇಲ್ಲ, ಪಾಪ ಅಂಟೋದಿಲ್ಲ, ಅದೊಂದು ಇನ್ನೊಂದು ಏನಾಗತ್ತಂದ್ರೆ ನಮಗೆ ಜೀವನದಲ್ಲಿ ಉಚ್ಚತ್ವ ನೀಚತ್ವ ಈ ಮನವಿಕಾರಗಳು, ಫೀಲಿಂಗ್ ಹೈ ಫೀಲಿಂಗ್ ಲೋ, ಇದೆಲ್ಲ ಮನಸ್ಸಿನ ಧರ್ಮಗಳು. ಈ ಧರ್ಮಗಳು ನಮಗೆ ಬರ್ತಾ ಇರುತ್ತೆ, ಬಟ್ ಇಟ್ ಡಸಂಟ್ ಅಫೆಕ್ಟ್ ಅಸ್, ಇಟ್ ಡಸಂಟ್ ಡ್ರೌನ್ ಅಸ್, ಅಲ್ಲಿ ಮುಳುಗಿ ಹೋಗೋದಿಲ್ಲ. ನಾವು ಯಾರನ್ನಾದ್ರೂ ನಮ್ಗೆ ಬೈದ್ರ, ಅಯ್ಯೋ ಬೈದ್ರು 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 ಅಂತ, ವಿ ಡೋಂಟ್ ಫೀಲ್ ಲೋ ಅಂಡ್ ಡೌನ್. ಅವ್ರು ನಮ್ಗೆ ನಾಲ್ಕು ಜನ ಹೊಗಳಿ ಬಿಟ್ರೆ ಏನೋ ಒಂದು ಆಕಾಶದಲ್ಲಿ ನಾವು ಹಾರಾಡೋದು ಇಲ್ಲ, ಆ ತರ ಬರೋದಿಲ್ಲ. ದೇವರಿಗೇನೋ ನಮ್ಮ ಕರ್ಮಕ್ಕನುಗುಣವಾಗಿ ಇವರು ಹೀಗೆ ಹೇಳ್ತಾರೆ, ಅವರಿಂದ ಹೇಳಿದ್ರು. ಸೊ ಯು ಡೋಂಟ್ ಗೆಟ್ ಆ ಉಚ್ಚತ್ವ ನೀಚತ್ವ ಕೊಡೋದಿಲ್ಲ, ಆ ಕರ್ಮ ನಮ್ಮನ್ನ ಅಂಟುಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ವಸ್ತುಸ್ಥಿತಿಯನ್ನ ತಿಳ್ಕೊಂಡಿದ್ವಿ. ಸೊ ಅದಕ್ಕೆ ಅಲ್ಲಿ ಅವರು ಉಪನಿಷತ್ತಿನಲ್ಲಿ ಹೇಳಿದ್ದ ಅರ್ಥವನ್ನೇ ಇಲ್ಲಿ ದಾಸರು ಆನದೇಷ್ಟಪ್ರದನು ಅಂತ ಒಂದೇ ವರ್ಡ್ಲಿ ಕೊಟ್ಟುಬಿಟ್ಟಿದ್ದಾರೆ. ಆನದೇಷ್ಟಪ್ರದನು ಅನುಸಂಧಾನವೀಯದೆ ಅಂತ, ಅನುಸಂಧಾನವೀಯದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ನಮ್ಗೆ ಅನುಸಂಧಾನ ಬೇಕಲ್ಲ ಅಂದ್ರೆ ಅನುಸಂಧಾನ ಇದೆ ಅಂದ್ರೆ ಯಾವಾಗ ಅನುಸಂಧಾನ ಇದೆ ಸುಪ್ತಿ ಇರಿಸಿ, ಅದು ಅಲ್ಲಿ ಅಲ್ಲಿ ಅದಕ್ಕೆ ಅಡ್ಜೆಕ್ಟಿವ್ ಆಗುತ್ತೆ. ಸುಷುಪ್ತಿ ಕಾಲದಲ್ಲಿ ನಮ್ಗೆ ಅನುಸಂಧಾನ ಏನ್ರಿ, ಸುಷುಪ್ತಿ ಕಾಲದಲ್ಲಿ ನಮ್ಗೆ ಮೋಕ್ಷದ ಸುಖ ಸ್ವರೂಪ ಸುಖ ಸಿಕ್ಕಿತ್ತು ಅಂದ್ರೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಅಲ್ಲಿ ಹೇಳಿದಂತೆ ಆ ಸುಷುಪ್ತಿ ಕಾಲದಲ್ಲಿ ನಮ್ಗೆ ಅಜ್ಞಾನ ಇದ್ದೇ ಇರುತ್ತೆ, ಆವಾಗ ಅದು ನೆನಪು ಬರಲ್ಲ. ಅನುಸಂಧಾನ ಯಾಕೆ ನಮ್ಗೆ ಸುಖ ಬರ್ತಾ ಇದೆ, ಎಲ್ಲಿ ನಾವು ಪ್ರಾಜ್ಞನ ತೊಡೆಯಲ್ಲಿ ನಾವು ಇದ್ದೀವೋ ಆ ಪ್ರಾಜ್ಞ ಹೇಗಿದ್ದಾನೆ ಇದು ನೋಡಬೇಕು. ಏನು ಕೊಡೋದಿಲ್ಲ, ಸುಖ ಆಗ್ತಾ ಇರುತ್ತೆ ಹೊರತು ಆ ಅನುಸಂಧಾನ ಇಲ್ಲ, ಆ ಒಂದು ಏನು ಇಲ್ಲ, ಏನು ಇಲ್ಲ, ಟೋಟಲ್ ಡಾರ್ಕ್ನೆಸ್ಸು ಇರುತ್ತೆ ಅಲ್ಲಿ. ಸೊ ಆದ ಕಾರಣದಿಂದ ಇಲ್ಲಿ ಹೇಳ್ತಾರೆ ಅನುಸಂಧಾನ ಇದೆ, ಸುಶುಪ್ತಿ ಕಾಲದಲ್ಲಿ ನಿಮ್ಗೆ ಅನುಸಂಧಾನ ಇಲ್ಲ, ಏನು ಇಲ್ಲ ನಿಮಗೆ ಅನುಸಂಧಾನ ಈಯದೆ ಸುಷುಪ್ತಿ ಐತಿ. ಅನದೇಷ್ಟಪ್ರದನು ಜ್ಞಾನಮಯ ತೈಜಸನು ಹೃದಯ ಸ್ಥಾನ, ಅನದೇಷ್ಟಪ್ರದನು ಅಂತ ಅಲ್ಲಿ ಇಟ್ಟುಕೊಂಡು ಸ್ಥಾನವೈದ್ಯ ಪ್ರಾಜ್ಞನೆಂಬ ಅಭಿದಾನದಿಂದ ಕರೆಸುತ್ತಾ ಚಿತ್ಸುಕ ವ್ಯಕ್ತಿಯನ್ನೇ ಕೊಡುತ್ತಾ ಅನುಸಂಧಾನ ಈಯದೆ ಸುಷುಪ್ತಿಯನ್ನ ಐದಿಸಿ ಸುಪ್ತಿಯನ್ನ ಐದಿಸಿ ಸುಪ್ತ ನಮ್ಗೆ ಗಾಢ ನಿದ್ರೆಯನ್ನ ಕೊಟ್ಟು ಐದಿಸಿ ಅವನೇ ತಾನೇ ಪುನರಪಿ ಸ್ವಪ್ನ ಜಾಗ್ರತೆ ಈಗ ಚೇತನಕ್ಕೆ. ಅಂದ್ರೆ ಇನ್ನೊಂದು ಹೇಳ್ತಾ ಇದ್ದಾರೆ, ನಾವು ಮಲ್ಕೊಳ್ತೀವಿ ಸ್ವಪ್ನ ಬರುತ್ತೆ ಕೆಲವೊಮ್ಮೆ ನಮ್ಮ ಎಕ್ಸ್ಪೀರಿಯನ್ಸ್ಲಿ ಡೀಪ್ ಸ್ಲೀಪ್ ಬರೋದೇ ಇಲ್ಲ ನಮ್ಗೆ. ಕೆಲವೊಮ್ಮೆ ಸ್ವಪ್ನದಿಂದ ನಮ್ಗೆ ಎಚ್ಚರ ಕೊಟ್ಟು ಬಿಡ್ತಾನೆ ಅವತ್ತು ಎದ್ದ ತಕ್ಷಣದಿಂದ ನಮ್ಗೆ ಏನೋ ಇಟ್ ನಾಟ್ ಗೆಟ್ ಪ್ರಾಪರ್ ಸ್ಲೀಪ್, ಇಟ್ ಇಟ್ ನಾಟ್ ಗೆಟ್ ಪ್ರಾಪರ್ ಸ್ಲೀಪ್ ಅಂತ ಹೇಳ್ತಾನೆ ಇರ್ತೀವಿ. ಬಿಕಾಸ್ ವಿ ನೆವರ್ ಗೆಟ್ ರೀಚಾರ್ಜ್ ಟು ಡೂ ದ ನೆಕ್ಸ್ಟ್ ಡೇ ಸಾಧನ ಕೆಲಸಗಳು. ಹಾಗೆ ನಾವು ಮಾಡ್ತಾನೆ ಏನೋ ಸ್ವಪ್ನದಿಂದನೂ ಅವನೇ ಎಪ್ಪಿಸ್ತಾನೆ. ಕೆಲವೊಮ್ಮೆ ಸ್ವಪ್ನ ಪುನರಪಿ
ಸ್ವಪ್ನ ಜಾಗೃತಿ ಇವತ್ತು. ಸ್ವಪ್ನ ಕೊಟ್ಟು ಕೆಲವೊಮ್ಮೆ ಏನ್ ಮಾಡ್ತಾನೆ, ಸ್ವಪ್ನ ಕೊಟ್ಟು ಜಾಗೃತೆಯನ್ನು ಮಾಡ್ತಾನೆ. ಕೆಲವೊಮ್ಮೆ ಆ ತೈಜಸಂದಾಗ ಸ್ವಪ್ನದಿಂದ ಎಚ್ಚರ ಅವನು ಕೊಡೋದು, ಇಲ್ಲಿ ಬರೋದು ಸ್ವಪ್ನ ಜಾಗೃತ. ಅವನಿಗೆ ಸ್ವಪ್ನ ಕೊಟ್ಟು ಇದು ಡೀಪ್ ಸ್ಲೀಪ್, ಸಾರಿ ಡೀಪ್ ಸ್ಲೀಪ್ ಲಿ ಬಂದು ನಮ್ಗೆ ತಿರ್ಗಾ ಸ್ವಪ್ನಕ್ಕೆ ಕರ್ಕೊಂಡು ಬಂದು ತಿರ್ಗಾ ಎತ್ತಾನೆ. ಅದಕ್ಕೆ ಮಾರ್ನಿಂಗ್ ಟೈಮ್ ಡ್ರೀಮ್ ಅಂತಾನು ನಮ್ಗೆ ಬರುತ್ತೆ. ಡೀಪ್ ಸ್ಲೀಪ್ ಆದ ಮೇಲೆ ಸ್ವಪ್ನ ಕೊಟ್ಟು ಎಚ್ಚರಿಕೆ ಬರುತ್ತೆ ನಮ್ಗೆ. ಸೊ ಈ ಸ್ವಪ್ನ ಜಾಗೃತಿಯಿಂದ ನಮ್ಮನ್ನ ಎಬ್ಬಿಸ್ತಾನೆ. ಒಳಗೆ ಕರ್ಕೊಂಡು ಹೋಗೋದು ಮಾತ್ರ, ಕರ್ಕೊಂಡು ಅಲ್ಲೇ ಇಟ್ಕೊಳ್ಳೋದಿಲ್ಲ. ಅಲ್ಲಿಂದ ನಮಗೆ ಹೊರಗೆ ಬಂದು ನೆಕ್ಸ್ಟ್ ಡೇ ಸಾಧನೆ. ಸೊ ವೆನ್ ವಿ ಗೋ ಟು ಸ್ಲೀಪ್ ನಮ್ಗೆ ಹೇಳ್ತೀವಿ ಎಂಬೋ ದೇರ್ ಇಸ್ ನೋ ಭರವಸೆ ಇಲ್ಲ. ದೇವರು ಕರುಣದಿಂದ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮ್ಮನ್ನು ಅವನು ಎಬ್ಬಿಸ್ತಾನೆಂಬಲ್ಲಿ ಕೃಷ್ಣಾರ್ಪಣ ಮಸ್ತು.